विदितं तव भक्तानाम् अस्माकं नृहरे हरे तदासु कार्यं कार्यज्ञ प्रलयर्कायितप्रभा हरिकथामृतसार गुरुगळ करुणदिन्दापणि तुपेळुवे परम भगवत् भक्तरिदन आदरदि केळुवुदु कृष्ण. ಭೋಜನ ರಸ ವಿಭಾಗ ಸಂಧಿ ಪದ್ಯ ನಂಬರ್ 25. ಇಲ್ಲಿ ಏನ್ ಹೇಳ್ತಾ ಇದ್ದಾರಂದ್ರೆ, ಇವಾಗ ಕೊನೆಯಲ್ಲಿ ಸ್ವಲ್ಪ ಸಮ್ಮರೈಸ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಏನ್ ಹೇಳ್ತಾರಂದ್ರೆ, ಗಣನೆ ಇಲ್ಲದ ಪರಮ ಸುಖ ಸತ್ ಗುಣಗಣಗಳ ಲೇಷ ಲೇಷಕ್ಕೆ ಎಣೆ ಎಣಿಸದು ರಮಾಭ್ಯ ಭವ ಶಕ್ರಾದಿಗಳ ಸುಖವು ಉಣುತುಣುತ ಮೈ ಮರೆತು ಕೃಷ್ಣಾರ್ಪಣ ಎನಲು ಕೈಗೊಂಬ ಅರ್ಭಕ ಜನನಿ ಭೋಜನ ಸಮಯದಲ್ಲಿ ಕೈ ಒಟ್ಟು ಒಂದದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇದು ಇಲ್ಲಿ ಏನ್ ವಿಶೇಷ ಹೇಳ್ತಾ ಇದ್ದಾರಂದ್ರ, ಭಗವಂತನಿಗೆ ನಾವು ಇಷ್ಟು ತನಕ ಇಷ್ಟು ರೂಪಗಳು ತುಂಬಾ ವಿಷಯ ಹೇಳಿದ್ದಾರೆ. ಭೋಜನ ರಸ ವಿಭಾಗ ಸಂಧಿಯಲ್ಲಿ ತುಂಬಾ ವಿಷಯಗಳೇ ಜಾಸ್ತಿ ಇದೆ. ಎಷ್ಟು ರೂಪಗಳು, ಎಷ್ಟು ಖಂಡ ರೂಪ, ಅಖಂಡ ರೂಪಗಳು, ಪಿತೃಗಳು, ಅದು ಇದು ತುಂಬಾ ವಿಷಯ ಹೇಳಿದ್ದಾರೆ. ಇಟ್ ಇಸ್ ವೆರಿ ಇಂಟಿಮಿಡೇಟಿಂಗ್ ಆಗಿರುತ್ತೆ. ನಮ್ಗೆ ಊಟ ಮಾಡೋ ಸಮಯದಲ್ಲಿ ಎಲ್ಲವೂ ಜ್ಞಾಪಕಕ್ಕೆ ಬರತ್ತಾ ಸಾಮಾನ್ಯ ಜನರಿಗೆ? ಇವಾಗ್ಲೇ ನಾವು ಶುರು ಮಾಡಿದ್ದೀವಿ ಸಾಧನೆ ಅಂತ, ಎಲ್ಲವೂ ನಮಗೆ ಅದು ನೆನಪಿಗೆ ಬರೋದೇ ಇಲ್ಲ. ಸೊ ಏನ್ ಮಾಡೋದು? ನಮ್ಗೆ ಅನುಭವಕ್ಕೆ ತಂದುಕೋ ಅಂತ ಹೇಳಿದ್ದಾರೆ. ಅನುಭವಕ್ಕೆ ತರಿಸ್ಬೇಕು, ಬಟ್ ಇದೆಲ್ಲ ಜ್ಞಾಪಕ ಬರೋದಿಲ್ಲ. ಸೊ ಹೇಗೆ ಇದು ಅಂತ ಹೇಳಿದ್ರೆ, ಅಲ್ಲಿ ಭಗವಂತನ ಕರುಣೆಯನ್ನ ಹೇಳ್ತಾ ಇದ್ದಾರೆ. ಹೇಗೆ ಹೇಳ್ತಾ ಇದ್ದಾರಂದ್ರೆ, ಗಣನೆ ಇಲ್ಲದೆ ಪರಮ ಸುಖ ಸತ್ ಗುಣಗಣಗಳ. ಭಗವಂತನನ್ನ ಹೇಗೆ ಚಿಂತನೆ ಮಾಡ್ಬೇಕಂದ್ರೆ, ಅವನ ಗುಣಗಳು ಅನಂತ ಅನಂತವಾಗಿರುತ್ತಂತ. ಇದು ಹೇಗೆ ಅಂದ್ರೆ, ಭಗವಂತನಿಗೆ ಇರೋ ಗುಣಗಳು ಎಷ್ಟು ಅಂತ ಹೇಳ್ತಾ ಇದ್ದಾರೆ. ಗುಣಗಣಗಳು, ಗುಣ ಭಗವಂತನ ಗುಣ, ಅದು ಗಣ ಅಂದ್ರೆ ಕ್ಲಸ್ಟರ್ಸ್ ಆಫ್ ಗುಣಗಳಿದಂತ. ಆ ಗುಣಗಳು ಎಂಥ ಗುಣಗಳು ಭಗವಂತನ, ಇದು ಮಾತ್ರ ನಾವು ಚಿಂತನೆ ಮಾಡಿದ್ದ ಟು ಸ್ಟಾರ್ಟ್ ವಿತ್. ನಮ್ಗೆ ತಕ್ಕಂತೆ ನೆನಪು ಬಂದಿಲ್ಲ ಅಂದ್ರೆ ಹೀಗೆ ಚಿಂತನೆ ಮಾಡ್ಬೇಕು. ಈ ಗುಣ ಇದೆ, ಭಗವಂತನ ಗುಣ ಸತ್ ಗುಣಗಳಾಗಿದೆ. ಸತ್ ಅಂದ್ರೆ ಒಳ್ಳೆ ಗುಣಗಳಾಗಿದೆ ಅಂತ ಒಂದು ಅರ್ಥ. ಸತ್ ಗುಣಗಳಾಗಿದೆ. ಎಂತ ಇನ್ನು ಏನ್ ವಿಶೇಷಣ ಕೊಡ್ತಾರೆ ಈ ಗುಣಕ್ಕೆ? ಗುಣಗಣಗಳು ಅಂತ ಹೇಳಿದ್ರು, ಆಮೇಲೆ ಈ ಗುಣಗಳು ಸತ್ ಗುಣಗಳು ಅಂತ ಹೇಳಿದ್ರು, ಆಮೇಲೆ ಗುಣ ಸತ್ ಗುಣಗಳು ಮಾತ್ರ ಇಲ್ಲ, ಇಲ್ಲಿ ಇರುವಂತದ್ದು ಇನ್ನೊಂದು ಅಂಶ ಏನು ಅಂದ್ರೆ ಸುಖ ಸತ್ ಗುಣಗಳು ಅಂದ್ರು. ಆಮೇಲೆ ಸುಖ ಇದ, ಸತ್ ಇದ, ಗುಣ ಇದ, ಗಣಗಳು ಇದ ಅಂದ್ರೆ ಅದು ಲಕ್ಷ್ಮೀ ದೇವಿಗೇನು ಎಲ್ಲವೂ ಇದೆ. ಸೊ ಅದನ್ನ ಬೇರು ಮಾಡು, ಅದ್ ಲಕ್ಷ್ಮಿಯಿಂದ ಇವನು ಭಿನ್ನ ಅಂತ ತೋರಿಸ್ಲಿಕ್ಕೆ ಪರಮ ಸುಖ ಸತ್ ಗುಣಗಳು ಅಂತ. ಪರಮ ಸುಖ ಸತ್ ಅಂತ ಅಂದ್ರೆ ಪರಮ ಸುಖ ಸತ್ ಗುಣಗಳು ಅಂತ. ಸತ್ ಗುಣಗಳು ಅಂದ್ರೆ ಇಲ್ಲಿ ಏನರ್ಥ ಅಂದ್ರೆ, ಸತ್ ಅಂದ್ರೆ ಸ್ವತಂತ್ರವನ್ನ ಹೇಳುವಂತದ್ದು. ಸ್ವತಂತ್ರವಾದ ಶ್ರೇಷ್ಠವಾದ ಪರಮ ಸುಖ ಸತ್ ಗುಣಗಳ, ಇವನ ಗುಣಗಳು ಪರಮ ಸುಖ ಸತ್ ಗುಣವಾಗಿದೆ ಅಂತ ನಾವು ಚಿಂತನೆ ಮಾಡಬೇಕು. ಗಣನೆ ಇಲ್ಲದ ಅಂತ, ಎಷ್ಟು ಗುಣ ಇದೆ, ಗಣಗಳು ಇದೆ, ಕ್ಲಸ್ಟರ್ಸ್ ಆಫ್ ಗುಣ ಇದೆ, ಎಷ್ಟು ಇದೆ ಭಗವಂತನಿಗೆ ಅಂದ್ರೆ ಗಣನೆ ಇಲ್ಲದ. ಗಣನೆ ಇಲ್ಲದ ಅಂದ್ರೆ ದೇ ಕೆನಾಟ್ ಬಿ ಕೌಂಟೆಡ್. ಅದಲ್ಲಿ ಹೇಳಿದಂತೆ, ಚೈತ್ರ ಮಾಸದಲ್ಲಿ ಹೇಳಿದಂತೆ, ಅನಂತ ಅನಂತ ಭಗವಂತನ ಗುಣಗಳು ಎಷ್ಟು ಅಂತ ನಾವು ಅನಂತ ಅಂತ ಚಿಂತನೆ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಅನಂತ ಗುಣಗಳು ಉಳ್ಳವನು ಅಂತ ಭಗವಂತನನ್ನ ಚಿಂತನೆ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ನಮ್ಗೆ ಗೊತ್ತಿಲ್ಲ, ಇನ್ಫಿನಿಟ್ ಅಂತ ನಾವು ಯೋಚನೆ ಮಾಡ್ತೀವಿ. ಈ ಅನಂತ ಅಂಬೋದು ಭಗವಂತನಿಗೆ ಕೌಂಟ್ ಮಾಡಕ್ ಆಗತ್ತ ಅಲ್ವೋ ಅಂತ. ಕ್ಯಾನ್ ಗಾಡ್ ಕೌಂಟ್ ಆಲ್ ಹಿಸ್ ಗುಣಸ್? ನಮಗೆ ಕೌಂಟ್ ಮಾಡಕ್ ಆಗೋದಿಲ್ಲ, ಬಿಕಾಸ್ ನಮ್ಗೆ ಎಲ್ಲವೂ ಸೀಮಿತ. ವೇದ ಅಭಿಮಾನಿಯಾದಂತ ಲಕ್ಷ್ಮೀ ದೇವಿಗೇನೆ ಅವನು ಸಿಲುಕೋದಿಲ್ಲ ಅಂದ್ರೆ ನಮಗೆ ಯಾವತ್ತು ಸೀಮಿತನೆ ಆಗತ್ತೆ. ಬಟ್ ವಾಟ್ ಅಬೌಟ್ ಭಗವಂತ? ಭಗವಂತನು ಕ್ಯಾನ್ ಹಿ ಕೌಂಟ್ ಹಿಸ್ ಗುಣಸ್ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಭಗವಂತ ಅವನು ಹೀ ಡಸಂಟ್ ಕೌಂಟ್ ಹಿಸ್ ಗುಣಾಸ್ ಅಂತ, ಅವನಿಗೇನು ಗಣನೆ ಇಲ್ಲದೆ ಅಂತಾನೆ. ಅವನು ಯಾಕೆ ಇದನ್ನ ಹೇಳಬೇಕು? ಹೀಗೆ ಹೇಳಿದ್ರೆ ಆಯ್ತಲ್ಲ, ನಮಗೆ ಕೌಂಟ್ ಮಾಡಕ್ ಆಗಲ್ಲ. ಭಗವಂತ ಅವನು ಎಲ್ಲವನ್ನೂ ಮೀರಿದವನು, ಹೀ ಕ್ಯಾನ್ ಕೌಂಟ್ ಹಿಸ್ ಗುಣಾಸ್ ಅಂತ ಯಾಕೆ ಹೇಳಬಾರದು ಅಂತ ಪ್ರಶ್ನೆ ಮಾಡಿದ್ರ ಅದಕ್ಕೆ ಹೇಳ್ತಾರೆ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳ್ತಾರೆ ಅದಕ್ಕೆ, ಭಗವಂತ ಯಾವ ವಸ್ತುವಿನ ಹೇಗೆ ನೋಡ್ತಾನೋ ಅದೇ ಸತ್ಯ ಆಗತ್ತ. ಭಗವಂತ ಏನು ತಿಳ್ಕೊಂಡಿದ್ದಾನೆ ಅದಕ್ಕೆ ಪರಮ ಅಂತ ಹೇಳ್ತಾರೆ. ಪರ ಮ, ಪರ ಅಂದ್ರ ಭಗವಂತ, ಮ ತನ್ನನ್ನ ತಾನು ತಿಳ್ಕೊಂಡವನು ಭಗವಂತ ಒಬ್ಬನೇ. ಅವನು ತನ್ನ ಹೇಗೆ ತಿಳ್ಕೊಂಡಿದ್ದಾನೆ ಅಂದ್ರೆ ಗಣನೆ ಇಲ್ಲದ, ನಾನು ಅನಂತ, ಇನ್ಫಿನಿಟ್, ನನ್ನ ಗುಣಗಳು ಅನಂತವಾಗಿದೆ. ಅಂದ್ರೆ ಅನಂತ ಅಂದ್ರ ಅರ್ಥ ಏನು, ಇದನ್ನ ಯಾರು ಗಣನೆ, ಅದಕ್ಕೆ ಗಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವನು ತಿಳ್ಕೊಂಡಿದ್ದಂತೆ. ಅವನಿಗೆ ಶಕ್ತಿ ಉಂಟು. ಹೇಗೆ ಒಂದು ಜೀವ ಕೆಟ್ಟ ಜೀವನ ಒಳ್ಳೆ ಜೀವನ ಆಗ ಮಾಡುವಂತ ಶಕ್ತಿ ಅವನಿಗೆ ಇದ್ರೂ ಅವನು ಮಾಡೋದಿಲ್ಲ. ಹಾಗೇನೆ ಅವನಿಗೆ ಹೀಗೇನೆ ಈಸ್ಲಿ ಕೌಂಟ್ ಇಸ್ ಗುಣಾಸ್, ಬಟ್ ಹೀ ಡಸಂಟ್ ಕೌಂಟ್ ಹಿಸ್ ಓನ್ ಗುಣಾಸ್. ಹೀ ಸೇಸ್ ಮೈ ಗುಣಾಸ್, ನನ್ನ ಗುಣಗಳು ಅನಂತ ಅಂತ ಅವನು ತಿಳ್ಕೊಂಡಿದ್ದಾನೆ. ಅನಂತ ಅಂತ ತಿಳ್ಕೊಂಡಿದ್ದಾನೆ, ಅದು ಅನಂತವಾಗೆ ಉಳಿಯುತ್ತ. ಭಗವಂತ ಹೇಗೆ ತಿಳ್ಕೊಳ್ತಾನೋ ಹಾಗೆ ಉಳಿಯುತ್ತ. ಭಗವಂತ ಮೊಲದ ಕೊಂಬು ಇಲ್ಲ ಅಂತ ತಿಳಿದುಕೊಂಡ್ರೆ ಆ ಮೊಲದ ಕೊಂಬಕ್ಕೆ ಅಸ್ತಿತ್ವನೇ ಇರೋದಿಲ್ಲ. ಹಾಗೆ ಅವನು ಚಿತ್ತಕ್ಕೆ ಬಂದದ್ದು ಹೇಗಿರುತ್ತೋ ಹಾಗೆ ಇರುತ್ತೆ. ಅವನು ಇದು ಅನಂತ ಅಂತ ತಿಳ್ಕೊಂಡಿದ್ದಾನೆ. ಸೊ ಅದು ಗಣನೆ ಇಲ್ಲ. ಸೊ ಭಗವಂತನ ವಿಷಯದಲ್ಲಿನೂ ಭಗವಂತನು ಅದನ್ನ ಗಣನೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಅಂಬುದನ್ನು ಭಾಗವತದಲ್ಲಿ ಹೇಳಿದ್ದಾರೆ ಆಚಾರ್ಯರು. ಅದಕ್ಕೆ ಗಣನೆ, ಅದಕ್ಕೆ ಇದನ್ನ ಆ ಪ್ರಮೇಯವನ್ನ ಇಲ್ಲಿ ತರ್ತಾ ಇದ್ದಾರೆ. ಗಣನೆ ಇಲ್ಲದ ಪರಮ ಸದ್ಗುಣಗಣಗಳ, ಇಷ್ಟು ಒಂದು ಇನ್ಫಿನಿಟ್ ಆಗಿ ಭಗವಂತನಿಗೆ ಇದೆ. ಲೇಷ ಲೇಷಕ್ಕೆ ಎಣೆ ಎಣಿಸದು ಅಂದ್ರೆ ಇಷ್ಟೂ ಗುಣ ಇದೆ, ಆ ಇಷ್ಟೂ ಗುಣದಲ್ಲಿ ಅದು ಅನಂತದಲ್ಲಿ ಒಂದು ತುಣುಕು, ಒಂದು ಅನಂತದಲ್ಲಿ ಪೂರ್ಣಮಿದಂ ಪೂರ್ಣ ಮದಂ ಅಂತ ಹೇಳ್ತಾರಲ್ಲ, ಅದು ಪೂರ್ಣ, ಪೂರ್ಣದಲ್ಲಿ ಒಂದು ತುಣುಕು ತೆಗೆದ್ರು ಅದು ಪೂರ್ಣನೇ. ಅವ್ರು ಹೇಳ್ತಾರಲ್ಲ ಪೂರ್ಣ ಎಲ್ಲವೂ ಒಂದೊಂದು ಭಗವಂತನ ಚಿಂತನೆ ಮಾಡೋದು, ಒಂದು ಒಳ್ಳೆ ಹಾಡು ಅವರು ರಾಧಾ ಅವ್ರು ಹೇಳ್ತಾರಲ್ಲ, ಪೂರ್ಣ 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 ಅಂತ ಚಿಂತನೆ ಮಾಡ್ಬೇಕಂತ. ಪೂರ್ಣದಲ್ಲಿ ಯಾವ್ದು ತಕೊಂಡನ್ನೋದು ಪೂರ್ಣನೇ ಆಗತ್ತೆ. ಹಾಗಿರೋವಾಗ ಜಸ್ಟ್ ಫಾರ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಸೇಕ್, ಆ ಪೂರ್ಣದಲ್ಲಿ ಒಂದು ಚೂರು ತೆಗೆದು ಅದು ಪೂರ್ಣ ಇಲ್ಲ ಅಂತಾನೆ ತಿಳ್ಕೊಳ್ಳೋಣ. ಆ ಒಂದು ಲೇಷ, ಒಂದು ಚೀಕ ಚೀಕದನ್ನ ತಕೊಂಡ್ರನು ಲೇಷ ಲೇಷಕ್ಕೆ ಎಣೆ ಎಣಿಸದು. ಅದು ಜೊತೆಲಿ ಕಂಪೇರ್ ಮಾಡ್ಬೇಕಂದ್ರೆ ಈ ಬದಿ ನೀವು ರಮಾದೇವಿಯ ಗುಣಗಳು ಅಬ್ಜ ಅಪ್ಪುಜ ಭವ ಅಬ್ಜ ಭವ ಅಂದರೆ ಚತುರ್ಮುಖ ಬ್ರಹ್ಮ, ಅಬ್ಜ ಅಬ್ಜ ಭವ ತಿರ್ಗಾನು ಭವ ಇಟ್ಟುಕೊಳ್ಳಿ. ಸೊ ರಮಾದೇವಿ, ಚತುರ್ಮುಖ, ರುದ್ರದೇವರು, ಶಕ್ರ, ಇಂದ್ರ, ಆದಿ ಎಲ್ಲ ದೇವತೆಗಳು ಎಲ್ಲರನ್ನು ಸೇರಿಸ್ಕೊಳ್ಳಿ. ಅವರುಗಳಿಗೆ ಇರುವಂತ ಗುಣ ಮಾತ್ರ ಇಲ್ಲ, ಅವರಿಗೆ ಇರುವಂತ ಸುಖನು, ಅವ್ರಿಗೆ ಇರುವಂತ ಜ್ಞಾನ, ಜ್ಞಾನವೇ ಸುಖ ಸುಖ ಆಗತ್ತೆ ಮೋಕ್ಷದಲ್ಲಿ, ಎಲ್ಲವೂ ತಕೊಳ್ಳಿ. ಎಲ್ಲವೂ ತಕೊಂಡ್ರನು ಇವನ ಒಂದು ಚಿಕ್ಕ ಗುಣಕ್ಕೆ ಗಣಗಣಗ ಲೇಷ ಲೇಷಕ್ಕೆ ಎಣೆ ಎಣಿಸೋದು. ದೇ ಕೆನಾಟ್ ಬಿಕಮ್ ಈಕ್ವಲ್ ಅಂತಾರೆ. ಏನು ಅಂದ್ರೆ ಇಲ್ಲಿ ಕಾನ್ಸೆಪ್ಟ್ ಇಸ್ ವೆರಿ ಸಿಂಪಲ್. ಇನ್ಫಿನಿಟ್ಲಿ ಒಂದು ಅನಂತದಲ್ಲಿ ಒಂದು ತುಣುಕು ತಕೊಂಡ್ರೂ ಅದು ಅನಂತ ಆಗತ್ತೆ. ಇವ್ರದ್ದೆಲ್ಲ ಶಾಂತ, ಇವ್ರದ್ದು ಎವ್ರಿಥಿಂಗ್ ಇಸ್ ಫೈನೈಟ್, ಓನ್ಲಿ ಫೈನೈಟ್ ಗುಣಗಳು. ಫೈನೈಟ್ ಗುಣಗಳು ಎಷ್ಟು ಕೌಂಟ್ ಮಾಡಿದ್ರು ಇಟ್ ಕೆನಾಟ್ ಬಿಕಮ್ ಈಕ್ವಲ್ ಟು ಇನ್ಫಿನಿಟ್. ಒಂದು ಗುಣ ತಕೊಂಡ್ರು, ಒಂದು ಗುಣ ಏನೇ ಒಂದು ಭಗವಂತ ಅನಂತ ಗುಣದಲ್ಲಿ ಒಂದು ಗುಣ ನೀವು ತಕೊಂಡ ಕರುಣಾ ಅಂತ ಒಂದು ಗುಣವನ್ನ ನೀವು ತಕೊಂಡ್ರು ಇವರಲ್ಲಿ ಇರುವಂತ ಕರುಣಾ ಎಲ್ಲ ನೀವು ಕೌಂಟ್ ಮಾಡಿ, ಆ ಸುಖ ಜ್ಞಾನವನ್ನ ಕೌಂಟ್ ಮಾಡಿದ್ರು ಅವನಿಗೆ ಎಣೆ ಆಗೋದೇ ಇಲ್ಲ. ಬಿಕಾಸ್ ಅವನು ಪೂರ್ಣನಾದ ವಸ್ತು, ಅವನು ಇನ್ಫಿನಿಟ್. ಸೊ ಎಣೆ ಎಣಿಸೋದು ಅಬ್ಜ ಭವ ಶಕ್ರಾದಿಗಳ ಸುಖವು ಅಂತ ಲೇಷ ಲೇಷಗೆ ಎಣೆ ಎಣಿಸೋದು ರಮಾ ಅಬ್ಜ ಭವ ಶಕ್ರಾದಿಗಳ ಸುಖವು ಅಂತ ಹೇಳ್ತಾ ಇದ್ದಾರೆ. ಉಣುತ್ತು ಉಣುತ್ತ, ಸೊ ಏನ್ ಮಾಡೋದು, ಏನ್ ತಿಳ್ಕೊಳ್ಳೋದು ಇವಾಗ? ಉಣುತ್ತು ಉಣುತ್ತ ನಾವು ಊಟ ಮಾಡ್ತಾ ಇದ್ದೀವಿ, ಉಣುತ್ತು ಉಣುತ್ತ ಉಣುತ್ತು ಉಣುತ್ತ ಮೈ ಮರೆತು ಅಂದ್ರೆ ಏನು ಹೇಳ್ತಾರೆ ಇಲ್ಲಿ ಅಂದ್ರೆ ನಮಗೆ ಜ್ಞಾಪಕ ಬಂದಿಲ್ಲ. ಓ ಹಸಿವೆ ಆಯ್ತು, ಊಟಕ್ಕೆ ಕೂತಾಯ್ತು, ಊಟ ಒಂದು ತುತ್ತು ಇಟ್ಟುಕೊಂಡದಾಯ್ತು ನಮ್ಗೆ, ಆದ್ರೂ ಇವಾಗ ನೆನಪು ಬಂತು ಏನೋಪ್ಪ ಭಗವಂತನ ಜ್ಞಾಪಕ ಬಂದಿಲ್ಲವೇ ಅಂತ ಆವಾಗ ತಾನೆ ಬರುತ್ತೆ. ಹಸಿವೆ ತುಂಬಾ ಇರುವಾಗ ಭಗವಂತನ ಜ್ಞಾಪಕ ಬರೋದಿಲ್ಲ, ಬಾಯಲ್ಲಿ ತುತ್ತು ಇಟ್ಟುಕೊಂಡು ಬಿಡ್ತೀವಿ. ಆಮೇಲೆ ಉಣುತ್ತು ಉಣುತ್ತ ಊಟ ಮಾಡ್ತಾ ಆದ್ರೆ ಅಯ್ಯೋ ದೇವ್ರ ನೆನಪು ಬಂತು, ಬಂದಾಗೆ ಮೈ ಮರೆತ ಅಯ್ಯೋ ದೇವ್ರೇ ನಿನ್ನ ಮರ್ತೋದೇನೆಲ್ಲ, ಇವತ್ತು ಬೆಳಿಗ್ಗೆಂದು ಮರ್ತೋದೇನೆಲ್ಲ ಅಂತ ಆ ನೆನಪು ಬಂದಾಗೆ ಆವಾಗಂತಾರೆ ಮೈ ಮರೆತು ಕೃಷ್ಣಾರ್ಪಣ. ಈ ಭಗವಂತ ಆವಾಗಿದ್ದು ತಿಳ್ಕೊಂಡ್ರು ಆಯ್ತು, ಭಗವಂತ ಅನಂತ ಅಂತ. ಅದಕ್ಕೆ ನಾವು ಊಟ ಹಾಕೆ ಕೂತಾಗೆ ಗೋವಿಂದ ಅಂತ ಸುಮ್ಮನೆ ಹೇಳಿಬಿಟ್ಟು ತುತ್ತು ಹಾಕೊಂಡು ಬಿಡ್ತೀವಿ. ಹಾಗಲ್ಲ, ಅದು ನಿಮಗೆ ಇಷ್ಟು ರೂಪ ಇಷ್ಟು ಏನು ಜ್ಞಾಪಕಕ್ಕೆ ಬರಲಾಂಗಿದ್ದನ್ನು ಭಗವಂತನನ್ನ ಅಚ್ಯುತ ಅನಂತ ಆಮೇಲೆ ಬರೋದು ಗೋವಿಂದ. ಅಚ್ಯುತ ಹೇಳಲಾಗಿದ್ದರೂ ಪರವಾಗಿಲ್ಲ, ಅನಂತ ಹೇಳಲಾಗಿದ್ದರೂ ಪರವಾಗಿಲ್ಲ, ಗೋವಿಂದ ಅನ್ರಿ ಅಂತ ಹೇಳ್ತಾರೆ. ನಾವು ಮನಸ್ಸಲ್ಲಿ ಅಚ್ಯುತ ಅವನಿಗೆ ಚ್ಯುತಿ, ಅಚ್ಯುತ ಅವನಿಗೆ ಚ್ಯುತಿ, ಅವನಿಗೆ ನಾಶ ರಹಿತ ಅವನು. ಈ ಊಟ ಅವನಿಗೆ ನಾವು ಕೊಡ್ಲಾಂಗಿದ್ರು ಅವನಿಗೆ ಏನೇ ಒಂದು ಕುಂದು ಕೊರತೆ, ಅವನಿಗೆ ಹಿ ಇಸ್ ನಾಟ್ ಡಿಪೆಂಡೆಂಟ್ ಆನ್ ದಿಸ್ ಫುಡ್, ಅವನಿಗೆ ನಾಶ ಇಲ್ಲ. ಅಚ್ಯುತ ಮತ್ತು ಅನಂತ, ಅನಂತ ಅಂದ್ರೆ ಅದೇ ಬಂತಲ್ಲ, ಗಣನೆ ಇಲ್ಲದೆ. ಅದಕ್ಕೆ ಎಕ್ಸ್ಪ್ಲನೇಷನ್ ಹಿಂದೆ ಫಸ್ಟ್ ಟೂ ಲೈನ್ಸ್ ಅಲ್ಲಿ ಕೊಟ್ಟಿದ್ದಾರೆ ಅನಂತ ಅಂಬೋದನ್ನ. ಊಟ ಭೋಜನ ಸಂಧಿ, ಭೋಜನದಲ್ಲಿ ಅಚ್ಯುತ ಅಂತ ತಿಳ್ಕೊಳ್ಳಿ. ಬಿಕಾಸ್ ಅವನಿಗೆ ಈ ಭೋಜನ ಊಟ ನಾವು ಕೊಡ್ಲಾಂಗಿದ್ರೆ ಅವನಿಗೆ ಹೊಟ್ಟೆ ತುಂಬೋದಿಲ್ಲ, ಅವನಿಗೆ ಹಸಿ ಬರತ್ತ, ಕುಗ್ಗುತ್ತಾನ ಅಂತ ಅದು ಚಿಂತನೆ ಇಲ್ಲ. ಅವನು ಅಚ್ಯುತ ಅಂತ ಒಂದು ತಿಳ್ಕೊಳ್ಳಿ. ಆಮೇಲೆ ಅನಂತ ಅಂಬೋದನ್ನ ಫಸ್ಟ್ ಟೂ ಲೈನ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅನಂತ ಅಂಬೋಕ ಅನ್ಸುತ್ತೆ, ಅನಂತ ಅಂದ್ರೆ ಇನ್ಫಿನಿಟ್ ಆಗಿದ್ದಾನೆ, ಇನ್ಫಿನಿಟ್ ಜಾಗದಲ್ಲಿನೂ ಇದ್ದಾನೆ, ಎಲ್ಲದಲ್ಲಿನೂ ಅವನು ಅನಂತ. ಸೊ ಈ ಒಂದು ಊಟ ತಿಂಡಿ ಜ್ಞಾಪಕಕ್ಕೆ ಬಂದಿಲ್ಲ, ನಾರಾಯಣ ಇದ್ದಾನೋ ವಾಸುದೇವನ ಇದ್ದಾನೋ ಜ್ಞಾಪಕ ಬಂದಿಲ್ಲ. ಅನಂತವಾಗಿ ಅವನಿದ್ದಾನೆ, ಅಚ್ಯುತನಾಗಿದ್ದಾನೆ, ಅನಂತನಾಗಿ ಇದ್ದಾನೆ ಅಂತ ತಿಳ್ಕೊಂಡು ಗೋವಿಂದ ಗೋವಿಂದ ಅಂದ್ರೆ ಗೋವಿಂದತಿ ಅಂದ್ರೆ ಈ ತುತ್ತನ್ನ ನನ್ನ ಬಾಯಲ್ಲಿ ಆಲ್ರೆಡಿ ಹಾಕೊಂಡ್ ಬಿಟ್ಟೆ, ಅವನ ಸ್ಮರಣೆಗೆ ಅವನ್ಗೆ ಕೊಡ್ಲಂಗೆನೆ ನನ್ನ ಬಾಯಲ್ಲಿ ಹಾಕೊಂಡ್ ಬಿಟ್ಟೆ, ಹಾಕೊಂಡನು ಇವಾಗ ನೆನಪು ಬಂತು, ಇವಾಗ ನಾನು ಗೋವಿಂದ ಸಾರನ್ನ ಆಯ್ತು, ಆದ ಮೇಲೆ ಬೇಕಾದ್ರೂ ನೀವು ಗೋವಿಂದ ಹೇಳಿ ಗೋವಿಂದ ಅಂತ ನಾವು ಹೇಳಿದ್ರು. ಅದಕ್ಕೆ ಶಬರಿ ಎಂಜಿಲನ ಉಂಡು ಅಂತ ಅಲ್ಲಿ ಹೇಳಿದ್ದಾರೆ. ಬಿಕಾಸ್ ಅವನು ಆಲ್ರೆಡಿ ಅವನೆಲ್ಲವನ್ನು ತಕೊಂಡ್ ಬಿಟ್ಟಿದ್ದಾನೆ, ಒಳಗಿಂದನೂ ಅವನು ತಕೊಳ್ತಾ ಇದ್ದಾನೆ, ವೈಶ್ವಾನರ ಅಗ್ನಿ ಮೂಲಕವಾಗಿಯೂ ತಕೊಳ್ತಾ ಇದ್ದಾನೆ, ಮಾಡೋವಾಗ್ಲಿ ಎಲ್ಲದಲ್ಲೂ ಅವನೇ ಇದ್ದಾನೆ. ಅನಂತ ಅಂಬೋ ಕಾನ್ಸೆಪ್ಟ್ ಅಲ್ಲಿ ಬಂದ್ಬಿಡುತ್ತೆ, ಎಲ್ಲ ಅವನು ತಕೊಳ್ತಾ ಇದ್ದಾನೆ. ಅನಂತ ಗೋವಿಂದ ನೀನು ಕೊಟ್ಟದನ್ನ ನಿನಗೆ ಕೊಡ್ತಾ ಇದ್ದೀನಿ, ನೀನು ಕೊಟ್ಟ ಅನ್ನವನ್ನ ನಿನಗೆ ಕೊಡ್ತಾ ಇದ್ದೀನಿ ಅಂತ ನೀವು ಊಟ ಮಾಡೋವಾಗ, ಊಟ ಶುರು ಆದ ಮೇಲೆ ಬೇಕಾದ್ರೆ ಹೇಳಿ, ಊಟ ಮುಗಿದ ಮೇಲೆನೂ ಬೇಕಾದ್ರೆ ಹೇಳಿ, ಆ ನೆನಪು ಬಂದ್ರ ತಕ್ಷಣ ಬಂದು ಯಾವ ಕಾಲದಲ್ಲಿ ಅಲ್ಲಿ ಊಟನೂ ಆಯ್ತು ಆದ ಮೇಲೆ ಆದ ಊಟಕ್ಕೇನೆ ಇವಾಗ ಹೇಳಿ ನೀವು ಅಚ್ಯುತ ಅನಂತ ಗೋವಿಂದ, ಅಯ್ಯೋ ಮರೆತೋದೇನಲ್ಲ ಅಂತ. ಅದಕ್ಕೆ ಹೇಳ್ತಾರೆ ಊಣು ತುಣುತ ಮೈ ಮರೆತು. ಇದು ಹೇಗೆ ಹೇಳ್ಬೇಕು ಅಂದ್ರೆ ಸುಮ್ಮನೆ ಅಯ್ಯೋ ಮರ್ತದೆ ಇವತ್ತು ಡ್ಯೂಟಿ ಹೇಳೋದು ಹಾಗಲ್ಲ, ಮೈ ಮರೆತು, ಅಯ್ಯೋ ನಾನು ಎಂತ ಕೆಲಸ ಮಾಡಿದಿ, ರೂಪ ಜ್ಞಾಪಕ ಬಂದಿಲ್ಲ, ಒಂದು ಜ್ಞಾಪಕಕ್ಕೆ ಬಂದಿಲ್ಲ, ಇವಾಗ ಜ್ಞಾಪಕ ಆಯಿತು ನೀನು ಅಚ್ಯುತ ಅನಂತ ಗೋವಿಂದ, ನೀನು ಕೊಟ್ಟ ಅನ್ನವನ್ನ ನಿನಗೆ ನಾನು ಕೊಡ್ತೀನಿ ಸ್ವಾಮಿ ಅಂತ ಮೈ ಮರೆತು. ಮೈ ಮರೆತು ಅಂದ್ರೆ ಜಸ್ಟ್ ಫರ್ಗೆಟಿಂಗ್ ಅವರ್ ಸೆಲ್ಫ್ ಅಂಡ್ ಥಿಂಕಿಂಗ್ ಅಬೌಟ್. ಮೈ ಮರೆತು ಹೇಗೆ ಬರುತ್ತೆ ಅಂದ್ರೆ ಅದು ನಾನು ಮಾಡೋದಿಲ್ಲ, ಆ ಭಗವಂತ ನನ್ನ ಪ್ರಾರಬ್ಧ ವಶದಿಂದ ಇಷ್ಟು ಹೊತ್ತು ನನಗೆ ನೆನಪು ಬಂದಿಲ್ಲ, ಈವಾಗ ಅವನು ಕೊಟ್ಟಿದ್ದಾನೆ ಮೈ ಮರೆತು ಅಂತ ಅವನಲ್ಲಿ ಮೈ ಮನಸ್ಸು ಇಟ್ಟು ಕೃಷ್ಣ ನಿನಗೆ ಅರ್ಪಣ, ಕೃಷ್ಣಾರ್ಪಣ ನಿನ್ನದೇ. ಕೃಷ್ಣ ಅರ್ಪಣ ಅಂದ್ರೆ ಏನು, ಕರ್ಮ, ಕರ್ಮ ಅವನೇ ಮಾಡಿ ಮಾಡಿಸ್ತಾನ. ಈವಾಗ ಈ ಟೈಮ್ಲಿ ಈ ನೆನಪು ಬಂತು, ಅದು ಅವನೇ ಕೊಡಬೇಕು, ಹಿಂದೆ ಬಂದಿಲ್ಲ, ಈ ಕ್ಷಣದಲ್ಲಿ ಬಂದಿದೆ ನಮ್ಗೆ. ಈ ಕ್ಷಣದಲ್ಲಿ ಈವಾಗಲೇ ನಾವು ಎಲ್ಲವನ್ನು ಊಟ ಹಿಂದೆ ಎಷ್ಟು ದಿವಸ ನಾವು ಊಟ ಮಾಡಿದ್ದೀವಿ ಎಲ್ಲವೂ ಈ ಒಂದು ಕ್ಷಣದಲ್ಲಿ ನಾವು ಕೃಷ್ಣಾರ್ಪಣ ಅಂತ ಬಾಯಿ ತೆಗೆದು ಮನಸ್ಸಿನಿಂದ ನಾವು ಹೇಳಿದ್ರ ಅವನು ಕೈಗೊಂಬ ಅಂತ ಹೇಳ್ತಾ ಇದ್ದ. ಆ ಒಂದು ಅದಕ್ಕೆ ಹಿಂದಿನ ಪದ್ಯದಲ್ಲಿನೇ ಇದು ಕಂಟಿನ್ಯೂ ಆಗುತ್ತೆ, ಬಿಡುವನೇ ನಾವಿತ್ತ ಕರ್ಮ ಫಲ. ಇದನ್ನ ತಿಳ್ಕೊಂಡು ಅಲ್ಲಿ ಶಬರಿ ಮಾಡಿದ್ದಾಳೆ. ಶಬರಿ ಇಷ್ಟು ಜ್ಞಾನ ಇಟ್ಟುಕೊಂಡು ಅವಳು ಮಾಡಿದ್ದಾಳೆ ಶಬರಿ ಎಂಜಲನು ಉಂಡ ಅಂತ. ಆಯ್ತು ನಾವು ಊಟ ಎಲ್ಲ ಆಯ್ತಲ್ಲ, ನಮ್ದು ಊಟ ನಾವು ಇಷ್ಟೂ ವರ್ಷ ಇಷ್ಟು ಜನ್ಮ ಜನ್ಮದಲ್ಲಿ ಮಾಡಿದ ಊಟಕ್ಕೆ ಇವತ್ತು ನಾವು ಅರ್ಪಣ ಅಂತ ಕೊಟ್ಟಿದ್ದೀವಿ, ಅದು ಏನಾಯ್ತು ಎಂಜಿಲು, ಊಟ ಆಯ್ತು ನಮ್ದು, ಆ ಎಂಜಿಲನ್ನು ಅವನು ತಕೊಳ್ತಾನಂತ. ಊಟಕ್ಕೆ ಕೃಷ್ಣಾರ್ಪಣ ಏನಲು ಕೈಗೊಂಬ, ಬಿಡುವನೇ ನಾವಿತ್ತ ಕರ್ಮ ಫಲ ಅಂದ್ರೆ ಕೈಗೊಂಬ ಅಂತ ನಮ್ಗೆ ಭರವಸೆಯನ್ನು ಕೊಡ್ತಾರೆ, ತಕೊಳ್ತಾನೆ ಕೃಷ್ಣ ಹೇಗೆ ಅಂತ ಉದಾಹರಣೆ ಕೊಡ್ತಾರೆ. ತುಂಬಾ ಚೆನ್ನಾಗಿದೆ, ಕೃಷ್ಣಾರ್ಪಣ ಏನಲು ಕೈಗೊಂಬ ಅರ್ಭಕ. ಅರ್ಭಕ ಅಂದ್ರೆ ಕೈಗೊಂಬ ನರ್ಭಗ, ಅರ್ಭಕ ಅರ್ಭಕ ಅಂದ್ರೆ ಚಿಕ್ಕ ಹುಡುಗ, ಚಿಕ್ಕ ಮಗು. ತಾಯಿ ಊಟ ಮಾಡಿ, ಒಂದು ಎಕ್ಸಾಂಪಲ್, ಎಷ್ಟು ಪವರ್ಫುಲ್ ಎಕ್ಸಾಂಪಲ್ ನೋಡಿ, ತಾಯಿ ಊಟ ಮಾಡ್ತಾ ಇರ್ತಾಳೆ, ತಾಯಿ ಊಟ ಮಾಡುವಾಗ ತಾಯಿ ಊಟ ಉಣುತುಣುತ್ತಾ ಅವಳು ತಾಯಿ ಊಟ ಮಾಡ್ತಾ ಇರುವಾಗ ಅದನ್ನ ಎಂಜಲುತಾನೆ ಆಗತ್ತೆ. ಆವಾಗ ಮಗು ಓಡಿ ಬರತ್ತೆ. ಮಗುಗೆ ತಾಯಿ ಊಟ ಹಾಕಿರ್ತಾಳೆ. ತಾಯಿಗೆ ಒಂದು ಒಳ್ಳೆ ಒಂದು ತಾಯಿ ಇದ್ರೆ, ಚಿಕ್ಕ ಮಗು ಇದ್ರೆ ಆ ಚಿಕ್ಕ ಮಗುಗೆ ಫಸ್ಟ್ ಊಟ ತಿಂಡಿ ಎಲ್ಲ ಕೊಟ್ಟು ಬಿಟ್ಟೆ ಅವಳು ಊಟಕ್ಕೆ ಕೂತ್ಕೊಳ್ತಾಳೆ. ಅಂದ್ರೆ ಏನಾಯ್ತು, ಆ ಮಗುಗೆ ಹೊಟ್ಟೆ ಚಂದಾಗಿ ತುಂಬಿದೆ, ಅದಕ್ಕೆ ಆ ಒಂದು ಊಟದ ಅವಶ್ಯಕತೆ ಇಲ್ಲ. ಇದ್ರೂ ಅದು ಏನು ಬರುತ್ತೆ, ಅದು ಬರುತ್ತೆ, ಅದು ನಾವು ತಾಯಿ ಇರೋ ಜಾಗೆಗೆ ಅದು ಬರುತ್ತೆ. ಅದು ತಾಯಿ ಊಟ ಮಾಡುವಾಗ ಅದು ಬಂದ್ಬಿಡುತ್ತೆ. ಅದು ಮಗು ಬಂದಾಗ ಅದಕ್ಕೆ ಆ ಹಸಿವೆ ಇಲ್ಲ, ಇದ್ರೂ ಕೈಯೊಡ್ಡತ್ತೆ, ಕೈ ತೆಗೆದು ಅಮ್ಮ ಅಂತ ಕೇಳುತ್ತೆ. ಅದು ಮಗು ಕೇಳತ್ತೆ. ತಾಯಿ ಏನು ಮಾಡ್ತಾಳೆ, ತನ್ನ ಎಂಜಿಲನ್ನು ಎಂಜಿಲ್ ಮಾಡಿದೆ ಆಯ್ತು, ಊಟ ತನ್ನ ಎಂಜಿಲ್, ಅದು ಯಾರು ತಗೊಳ್ಳಲ್ಲ, ಆ ಎಂಜಿಲಿಂದ ತೆಗೆದು ಅದು ಕೊಡ್ತಾಳಂತೆ, ಆ ಮಗು ತಕ್ಕೊಳತ್ತಂತೆ. ಹಾಗೇನೆ ಮೈ ಮರೆತು ನಾವು ಈ ಕ್ಷಣದಲ್ಲಿ ಕೃಷ್ಣ ನಿನಗೆ ಅರ್ಪಣ ಎಂತ ನಾವು ಮನಸ್ಸು ಮಾತ್ರ ಒಂದು ಕ್ಷಣ ಒಂದು ಕ್ಷಣ ಅವನಲ್ಲಿ ಇಟ್ಟರೆ ಅವನು ಆ ಮಗು ಅಂತೆ ಓಡಿ, ಮಗು ತಾಯಿ ಹತ್ರ ಓಡಿಬಿಡ್ತಾನೆ. ಇದು ಕಂಪ್ಯಾರಿಸನ್ ಇಸ್ ಲಿಟಲ್ ಡಿಫ್ರೆಂಟ್. ತಾಯಿಯನ್ನ ಹುಡ್ಕೊಂಡು ಮಗು ಬರ್ತಾಳಲ್ಲ, ಆ ತರ ಅವನು ಬರ್ತಾನೆ. ಇಲ್ಲಿ ಬರೋದು ಕಂಪ್ಯಾರಿಸನ್ ನಾವು ತಾಯಿ ಅವನು ಮಗು ಅಂತ ಅಲ್ಲ, ಇಲ್ಲಿ ಬರೋ ಕಂಪ್ಯಾರಿಸನ್ ಹೇಗೆ ಒಂದು ಮಗುಗೆ ಹೊಟ್ಟೆ ತುಂಬಿದ ಆ ಊಟದ ಅವಶ್ಯಕತೆ ಇಲ್ಲ, ತಾಯಿ ಎಂಜಿಲು ಅಂತ ಚೀಚಿ ಅಂತ ನಿರಾಕರಣೆ ಮಾಡಲ್ಲ, ಒಂದು ಪ್ರೀತಿಯಿಂದ ಬಂದ ಅದು ಇಷ್ಟೇ ಇದೆ, ಅದು ಒಂದು ತಾಯಿ ಕೊಟ್ಟ ತಕೊಳತ್ತೆ, ಬಾಯಲ್ಲಿ ಇಟ್ಕೊಳತ್ತೆ, ಅದನಿಂದ ಅದಕ್ಕೆ ಏನು ಆಗೋದಿಲ್ಲ, ಹಸಿವೆ ಬಾಯಾರಿಕೆ ಅದೆಲ್ಲ ಒಂದು ಆಗೋದಿಲ್ಲ. ಆ ಕಂಪ್ಯಾರಿಸನ್ ಇಸ್ ಓನ್ಲಿ ಲಿಮಿಟೆಡ್. ಸೊ ತಕೊಳ್ತಾನೆ ಕೃಷ್ಣ ಅಂತ ತುಂಬಾ ಚೆನ್ನಾಗಿ ಉದಾಹರಣೆ ಕೊಟ್ಟು, ಕೈಗೊಂಬ ಅದ್ಭಕ ಜನನಿ ಭೋಜನ ಸಮಯದಲ್ಲಿ ಕೈ ಒಟ್ಟು ವಂದದಲ್ಲಿ. ಹಾಗೆ ಭಗವಂತ ನಾವು ಯಾವ ಕ್ಷಣ ನಮಗೆ ಭಗವಂತನಿಗೆ ಜ್ಞಾಪಕ ಬರುತ್ತೋ ಆ ಕ್ಷಣದಲ್ಲಿನಾರು, ಅಂದ್ರೆ ನಾವು ಕರ್ಮ ಮಾಡುವಾಗ ಭಗವಂತನೇ ಅವನ ಎಲ್ಲ ಮರೆತು ಬಿಟ್ಟು ಕೊನೆಯಲ್ಲಿ ನಾವು ಭಗವಂತ ಕೃಷ್ಣಾರ್ಪಣ ಅಂದ್ರೆ ಎಲ್ಲ ಹಿಂದೆ ಮಾಡಿದೆಲ್ಲ ತಕೊಳ್ತಾನ ಅಂತ ಇಲ್ಲ. ಅಲ್ಲಿ ಅದಕ್ಕೆ ಕೀವರ್ಡ್ ಇಸ್ ಮೈ ಮರೆತು, ಆ ಒಂದು ರಿಗ್ರೆಟ್, ಅಯ್ಯೋ ಇಷ್ಟು ಜನ್ಮದಲ್ಲಿ ಯಾವ ಜನ್ಮದಲ್ಲಿ ಬುದ್ಧಿ ಬಂದಿಲ್ಲ, ನಿನ್ನೆ ಬುದ್ಧಿ ಬಂದಿಲ್ಲ, ಇವತ್ತೂ ಬುದ್ಧಿ ಬಂದಿಲ್ಲ, ಇವಾಗಲೇ ಬಂದಿದೆ. ಅಂದ್ರೆ ನಮ್ಮ ಕರ್ಮ ಅಷ್ಟೇ ಇದೆ, ಇಷ್ಟು ತನಕ ನಮ್ಗೆ ಒಂದು ಒಂದು ಪಾಪ ಒಂದು ಅಡ್ಡಿಯಾಗಿ ಕೂತಿದ್ದೆ, ಅದಕ್ಕೆ ನೆನಪು ಬಂದಿಲ್ಲ. ಇವಾಗೇನೋ ಒಳ್ಳೆ ಒಂದು ಪುಣ್ಯ ಪ್ರಾರಬ್ಧ ಇದೆ, ನೆನಪು ಬಂತು. ಈ ನೆನಪು ಅಂಬೋದನ್ನ ಇಟ್ಕೋಬೇಕು. ಕೃಷ್ಣ ನಿನಗೆ ಅರ್ಪಣ ಅಂತ ಮನಸ್ಸಿನಿಂದ ನಾವು ಕೊಟ್ರೆ ಅದು ಏನು ಮಾಡುತ್ತೆ ಅಂದ್ರೆ, ಅಲ್ಲಿ ಕೃಷ್ಣ ತಕೊಳ್ತಾನೆ. ಅವನು ತಕೊಳ್ತಾನಂದ್ರೆ ಏನು ತಕೊಳ್ತಾನೆ, ಅವನಿಗೆ ಇದು ಎಂಜಲು ಬೇಕಾಗೇ ಇಲ್ಲ. ಅದಲ್ಲಿ ಇರುವಂತ ತನ್ನದೇ ಕೃಷ್ಣನ ನಾವು ಸ್ಮರಣೆ ಮಾಡಿ ಆ ಕರ್ಮ ಸಮರ್ಪಣೆ ಮಾಡಿದಾಗೆ ಅಲ್ಲಿ ಭಗವಂತನ ರೂಪ ಒಂದು ಹುಟ್ಟತ್ತೆ. ಆ ರೂಪ ಏನು ಮಾಡುತ್ತೆ ಅಂದ್ರೆ, ನಮ್ಮ ಪಾಪವನ್ನ ತೆಗೆಯುತ್ತೆ. ಅಂದ್ರೆ ಏನಾಗತ್ತೆ ಅದು, ನಾಳೆ ನಾವು ಊಟಕ್ಕೆ ಕೂತ್ಕೊಳ್ಳೋವಾಗಲೇ ನೆನಪು ತಂದು ಬಿಡ್ತಾನೆ. ಸೊ ಇವತ್ತಕ್ಕಿಂತ ನಾಳೆ ನಮ್ಗೆ ಸ್ವಲ್ಪ ನೆನಪು, ಸ್ವಲ್ಪ ಕಾರ್ಯದಲ್ಲಿ ನೆನಪು ಸ್ವಲ್ಪ ಜಾಸ್ತಿ ಆಗುತ್ತೆ. ಹೀಗೆ ನಮ್ಮ ಸಾಧನೆ ಆಗ್ತಾ ಹೋದ್ರೆ ಒಂದು ದಿವಸ ಇಲ್ಲಿ ಭೋಜನ ರಸ ವಿಭಾಗ ಸಂಧಿಯಲ್ಲಿ ಹೇಳಿದ್ದ ಖಂಡ ಅಖಂಡ ರೂಪಗಳು ಇದೆಲ್ಲ ತನಗೆ ತಾನೇ ಬರ್ಲಕ್ಕೆ ಶುರು ಮಾಡುತ್ತೆ. ಯಾಕೆಂದ್ರೆ ನಾವು ಸಜ್ಜೀವಿಗಳಾಗಿದ್ದೀವಿ. ಸೊ ನಮಗೆ ಅಪರೋಕ್ಷ ಜ್ಞಾನ ಬರಲೇಬೇಕಾಗಿದೆ, ಅದಕ್ಕೆ ಈ ಸ್ಮರಣೆಗಳು ಬೇಕಾಗಿರುತ್ತೆ, ಅದಕ್ಕೆ ಪಾಪಗಳು ಅಡ್ಡಿ ಕೂತಿರುತ್ತೆ. ಈ ಒಂದು ಸ್ಮರಣೆ ನಾವು ಮಾಡಿ ಮೈ ಮರೆತು ಹೇಳೋದು ನಮ್ಮ ಪುಣ್ಯ ಪ್ರಾರಬ್ಧದಿಂದಲೇ ಬಂತು. ಈ ಪುಣ್ಯ ಪ್ರಾರಬ್ಧವನ್ನ ಇಟ್ಟುಕೊಂಡು, ದಟ್ ಯು ಕೀಪ್ ದಿಸ್ ಆಸ್ ಅ ಸ್ಟೆಪ್ಪಿಂಗ್ ಸ್ಟೋನ್, ಇದನ್ನ ನಾವು ಮಾಡಿದಾಗ ಇನ್ನೊಂದು ಸ್ವಲ್ಪ ರೋಡ್ ಬ್ಲಾಕ್ಸ್ ಎಲ್ಲ ತೆಗಿತಾ ಹೋಗ್ತಾನೆ ಕೃಷ್ಣ. ಇನ್ನೂ ನೆನಪು ಜಾಸ್ತಿ ಆಗ್ತಾನೆ ಹೋಗುತ್ತೆ. ದಟ್ ಈಸ್ ವಾಟ್ ಇಸ್ ಸಾಧನ. ಸಾಧನ ಹೀಗೆ ಬೆಳೆಯುತ್ತೆ. ಮೊಟ್ಟ ಮೊದಲಿ ಇದಿಲ್ಲಿ ಇದು ಯಾಕೆ ಹೇಳ್ತಾರೆ ಅಂದ್ರೆ, ಅದಕ್ಕೆ ಒಂದೊಂದು ಸಂಧಿಯಲ್ಲಿನೂ ಈ ಒಂದು ಭಗವಂತನ ಒಂದು ಗುಣದಲ್ ಅನಂತ ಗುಣಗಳು ಅಂತ ಹೇಳೋದು ಇದೆ. ಈ ಒಂದು ವರ್ಸಲ್ಲಿ ಭಗವಂತ ಅನಂತ ಅಂಬ ಗಣನೆ ಇಲ್ಲದ, ಅನಂತ ಅಂದ್ರೆ ವ್ಯಾಪ್ತ, ಅನಂತ ಅಂದ್ರೆ ಏನು, ಬೇಸಿಕಲಿ ವ್ಯಾಪ್ತ ಅಂತ, ವ್ಯಾಪ್ತಿಯನ್ನ ತಂದಿದ್ದಾರೆ. ಸೊ ಒಂದು ಗುಣದಲ್ಲಿ ಅನಂತ ಗುಣ, ವ್ಯಾಪ್ತಿ ಎಂಬುದನ್ನ ತಂದಿದ್ದಾರೆ. ವ್ಯಾಪ್ತಿಯಲ್ಲಿ ಕರುಣೆಯನ್ನ ತಂದಿದ್ದಾರೆ. ಸೊ ಕರುಣಾ ಎಂಬೋ ಗುಣದಲ್ಲಿ ವ್ಯಾಪ್ತಿ ಇದೆ, ವ್ಯಾಪ್ತಿ ಎಂಬುದಲ್ಲಿ ಕರುಣಾ ಇದೆ. ಕರುಣಾ ವ್ಯಾಪ್ತಿಯಲ್ಲಿ ಭೋಜನ, ಭೋಜನ ಅಂದ್ರೆ ಒಂದು ಒಂದು ಭೋಜನ ಕ್ರಿಯೆ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಈಟಿಂಗ್ ಅಂತ ಅರ್ಥ ಅಲ್ಲ, ಆ ಒಂದು ಸುಖಕ್ಕೆ ಪ್ರಧಾನವಾದಂತು ಅದು ಒಂದು ಇದು ಭೋಜನ ಸಮಯದಲ್ಲಿ ಕೈ ಒಟ್ಟು ಒಂದದಲ್ಲಿ ಅಂದ್ರೆ ನಾವು ಊಟ ಮಾಡೋದು ಒಂದು ಭೋಜನ, ಅದು ಊಟ ಅಂತ ಹೇಳ್ತೀವಿ, ಭೋಜನ ಅಂತ ಹೇಳಲ್ಲ. ಭೋಜನ ಸಮಯದಲ್ಲಿ ಅಂದ್ರೆ ಭೋಜನ ಸಮಯದಲ್ಲಿ ಕೈ ಒಟ್ಟು ಒಂದದಲ್ಲಿ ಅಂತ ಹೇಳಿದ್ದಾರೆ. ಊಟ ಸಮಯದಲ್ಲಿ ಅಂತ ಹೇಳ, ಭೋಜನ ಅಂದ್ರೆ ಯಜ್ಞ, ಅದು ಅದು ಭುಜ ಭೋಗಾಯಾಮ ಅಂತ ಹೇಳ್ತಾರೆ. ಅದು ಭೋಗ ಅಂಬುದು ಆ ಒಂದು ಆಗಬೇಕು, ಅಂದ್ರೆ ಯಜ್ಞ ಆಗಬೇಕಂದ್ರೆ ಆ ಭಗವಂತ ಕೊಟ್ಟಿದ್ದನ್ನು ಭಗವಂತನಿಗೆ ಒಪ್ಪಿಸ್ತೇನೆ ಅಂಬೋ ಒಂದು ಪ್ರಜ್ಞೆ, ಅದೇ ಭೋಜನ. ಅಂದ್ರೆ ಬಾಯಿಗೆ ಭೋಜನ ಅನ್ನ ಆಗತ್ತೆ, ಕಣ್ಣಿಗೆ ಭೋಜನ ರೂಪ ಆಗತ್ತೆ, ಕಿವಿಗೆ ಕೇಳುವಿಕೆ ಭೋಜನ ಆಗತ್ತೆ, ಒಂದೊಂದು ಇಂದ್ರಿಯಕ್ಕೇನು ಒಂದೊಂದು ಭೋಜನ ಆಗತ್ತೆ. ಆ ಒಂದೊಂದು ಮಾಡುವಾಗನು ನಮಗೆ ಈ ಭಗವಂತನ ನೆನಪು, ಮೈ ಮರೆತು ಕೃಷ್ಣ ಅರ್ಪಣ, ಮೈ ಮರೆತು ಅಲ್ಲಿ ನೋಡೋವಾಗ ಕೃಷ್ಣ ಇದಲ್ಲಿ ನಿನ್ನ ರೂಪ. ಸೊ ಯಾವಾಗ ನೆನಪು ಬರುತ್ತೋ ಆವಾಗೆಲ್ಲ ಅದು ಭೋಜನ ಆಗತ್ತೆ, ಆ ಭಗವಂತ ಸ್ವೀಕಾರ ಮಾಡಿ ಉದ್ಧಾರ ಮಾಡ್ತಾನಂತ ಹೇಳ್ತಾ ಇದ್ದಾರೆ. ಗಣನೆ ಇಲ್ಲದೆ ಪರಮ ಸುಖ ಸದ್ ಗುಣಗಣಗಳ ಲೇಸ ಲೇಷಕ್ಕೆ ಏನೇ ಎಣಿಸದು ಪರಮಾಬ್ಜ ಭವ ಶಕ್ರಾದಿಗಳ ಸುಖವು ಉಣುತುಣುತ ಮೈ ಮರೆತು ಕೃಷ್ಣಾರ್ಪಣ ಎನರು ಕೈಗೊಂಬ ಅರ್ಭಕ ಜನನಿ ಭೋಜನ ಸಮಯದಲ್ಲಿ ಕೈ ಒಟ್ಟು ಒಂದದಲ್ಲಿ ಅಂತ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಕೃಷ್ಣಾರ್ಪಣ ಮಸ್ತು.